ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಈ ದಿನ ದೇವರ ಸಹಾಯದೊಂದಿಗೆ ಪ್ರವಾದಿಯಾದ ಮೋಶೆಯ ತೋರಾದಲ್ಲಿ ಈ ಅಂಶದವರೆಗೆ ನಾವು ಯಾವುದನ್ನು ಅಭ್ಯಾಸ ಮಾಡಿದ್ದೇವೋ ಅದನ್ನು ಸಂಕ್ಷಿಪ್ತಗೊಳಿಸಿ ಪುನರಾವಲೋಕನ ಮಾಡುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಪ್ರವಾದಿಗಳ ಪರಿಶುದ್ಧ ವಾಕ್ಯಗಳಲ್ಲಿ ತೋರಾ ಎಂಬುದು ಮೊದಲ ವಿಭಾಗವಾಗಿದೆ. ನಾವು ಕೇಳಿಸಿಕೊಂಡ ಪ್ರತಿಯೊಂದನ್ನೂ ಪರೀಕ್ಷಿಸಿ ಇದು ದೇವರೊಂದಿಗೆ ಬಂದದ್ದೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವಂತಹ ದೇವರು ತಾನೇ ಹಾಕಿರುವಂತಹ ತಳಹದಿ ಇದಾಗಿದೆ. ಆದುದರಿಂದ ಈ ವಿಭಾಗವು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ತೋರಾವು 5 ಭಾಗಗಳು ಅಥವಾ ಪುಸ್ತಕಗಳನ್ನು ಹೊಂದಿದೆ. ಮೊದಲ ಭಾಗವನ್ನು ನಾವು ಆದಿಕಾಂಡ ಎಂದು ಕರೆಯುತ್ತೇವೆ. ಆದಿಕಾಂಡದಲ್ಲಿ 50 ಅಧ್ಯಾಯಗಳಿವೆ. ನಮ್ಮ ವಂಶಾವಳಿಯ ಪಾಠಗಳಲ್ಲಿ ನಾವು 11 ಅಧ್ಯಾಯದವರೆಗೆ ಅಭ್ಯಾಸ ಮಾಡಿದ್ದೇವೆ. ದೇವರ ವಾಕ್ಯದ ಮೊದಲ ವಚನದಲ್ಲಿ ಏನು ಬರೆದಿದೆ ಎಂಬುದು ನಿಮಗೆ ಜ್ಞಾಪಕವಿದೆಯೋ? ಇದನ್ನು ಈಗ ಓದೋಣ. ಅದು ಹೇಳುವುದೇನೆಂದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು. ದೇವರು ನಿತ್ಯತ್ವದ ಕರ್ತನಾಗಿದ್ದಾನೆ. ಆದಿಯಲ್ಲಿ ಲೋಕವು ಇನ್ನೂ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ಕೇವಲ ದೇವರು ಮಾತ್ರ ಅಸ್ತಿತ್ವದಲ್ಲಿದ್ದನು. ದೇವರು ಆರಂಭ ಇಲ್ಲದಂತಹ ನಿತ್ಯತ್ವದ ಆತ್ಮವಾಗಿದ್ದಾನೆ. ಅದಕ್ಕೋಸ್ಕರವೇ ವಾಕ್ಯದಲ್ಲಿ ಮೊದಲ ವಚನ ಹೇಳುವುದೇನೆಂದರೆ ಆದಿಯಲ್ಲಿ ದೇವರು ಎಂಬುದಾಗಿ. ಮುಂದೆ ನಾವು ನೋಡುವುದೇನೆಂದರೆ ದೇವರು ಈ ಲೋಕವನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ದೂತರುಗಳು ಎಂದು ಕರೆಯಲ್ಪಡುವಾಗ ಸಾವಿರಾರು ಸಾವಿರಾರು ಶಕ್ತಿಯುತ ಆತ್ಮಗಳನ್ನು ಸೃಷ್ಟಿಸಿದನು. ಈ ದೂತರುಗಳೊಡನೆಗೆ ಇತರ ಎಲ್ಲರಿಗಿಂತ ಸುಂದರನೂ ಮತ್ತು ಬುದ್ಧಿವಂತನೂ ಆಗಿದ್ದ ಒಬ್ಬ ದೂತನಿದ್ದನು. ಅವನೇ ದೂತರುಗಳ ಮುಖ್ಯಸ್ಥನಾಗಿ ದೇವರಿಂದ ನೇಮಕಗೊಂಡ ಲೂಸಿಫರ್ ಎಂಬವನು. ಹೇಗಿದ್ದರೂ ಲೂಸಿಫರನ್ನು ದೇವರ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟಪಟ್ಟು ತನ್ನ ಹೃದಯದಲ್ಲಿ ದೇವರನ್ನು ಕಡೆಗಣಿಸಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡ ದಿನವೂ ಬಂದಿತು ಎಂಬುದಾಗಿ ವಾಕ್ಯವು ಕೂಡ ಹೇಳುತ್ತದೆ. ಲೂಸಿಫರನ ಪಾಪದಲ್ಲಿ ಹಿಂಬಾಲಕರಾಗುವುದಕ್ಕೆ ಆರಿಸಿಕೊಂಡ ಅನೇಕ ದೂತರುಗಳು ಸಹ ಅಲ್ಲಿದ್ದರು. ಆದುದರಿಂದ ಪಾಪವನ್ನು ಸಹಿಸಿಕೊಳ್ಳದವನಾಗಿದ್ದ ದೇವರು ಲೂಸಿಫರನನ್ನು ಮತ್ತು ದುಷ್ಟ ದೂತರುಗಳನ್ನು ಹೊರಕ್ಕೆ ದೊಬ್ಬಿ ಲೂಸಿಫರನ ಹೆಸರನ್ನು ವಿರೋಧಿಯೆಂದು ಅರ್ಥವಿರುವ ಸೈತಾನ ಎಂದು ಬದಲಾಯಿಸಿದನು. ದೇವರು ಸೈತಾನನನ್ನು ಮತ್ತು ಆತನ ದೂತರುಗಳನ್ನು ಹೊರದೊಬ್ಬಿದ ನಂತರ ಎಂದಿಗೂ ಆರಿಹೋಗದಂತಹ ನರಕದ ಬೆಂಕಿಯನ್ನು ಅವರಿಗಾಗಿ ಉಂಟು ಮಾಡಿದನು. ಅಂತಿಮ ನ್ಯಾಯ ತೀರ್ಪಿನ ದಿನದಲ್ಲಿ ನೀತಿವಂತನಾದ ದೇವರು ಸೈತಾನನನ್ನು ಹಿಂಬಾಲಿಸಿದವರೆಲ್ಲರ ಜೊತೆಯಲ್ಲಿ ಅವನನ್ನು ಆ ಬೆಂಕಿಯೊಳಗೆ ಎಸೆಯುತ್ತಾನೆ. ದೇವರು ತನ್ನ ಮಾತನ್ನು ಹೊರತುಪಡಿಸಿ ಬೇರೆ ಯಾವುದನ್ನೂ ಉಪಯೋಗಿಸದೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ ಮತ್ತು ಇವು ಒಳಗೊಂಡ ಪ್ರತಿಯೊಂದನ್ನು 6 ದಿವಸಗಳಲ್ಲಿ ಹೇಗೆ ಉಂಟು ಮಾಡಿದನೆಂಬುದನ್ನು ಮುಂದೆ ನಾವು ಓದುತ್ತೇವೆ. ದೇವರು ಮನುಷ್ಯನಿಗಾಗಿ ಪ್ರತಿಯೊಂದನ್ನು ಉಂಟು ಮಾಡಿದನು. ಅದೇನೆಂದರೆ ತನ್ನ ಮಹಿಮೆ ಮತ್ತು ಸಂತೋಷಕ್ಕಾಗಿ ಯಾರನ್ನು ಉಂಟು ಮಾಡುವುದಕ್ಕೆ ಆತನು ಯೋಜನೆ ಹಾಕಿಕೊಂಡಿದ್ದನೋ ಅವನಿಗಾಗಿ ದೇವರು ಸೃಷ್ಟಿಸಿದ್ದಲ್ಲಿ ಮನುಷ್ಯನು ಮುಖ್ಯವಾದ ಜೀವಿಯಾಗಿದ್ದನು. ಯಾಕೆಂದರೆ ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟನು. ದೇವರು ಮನುಷ್ಯನೊಂದಿಗೆ ಆಳವಾದ ಮತ್ತು ಅರ್ಥಗರ್ಭಿತವಾದ ಸಂಬಂಧವನ್ನು ಹೊಂದುವುದಕ್ಕೆ ಇಷ್ಟಪಟ್ಟನು. ಅದಕ್ಕೋಸ್ಕರವೇ ಮನುಷ್ಯನು ತನ್ನನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರು ಮನುಷ್ಯನ ಆತ್ಮದಲ್ಲಿ ಒಂದು ಬುದ್ಧಿವಂತಿಕೆಯ ಆತ್ಮವನ್ನು ಅಂದರೆ ಮನಸ್ಸನ್ನು ಇಟ್ಟನು. ತನ್ನನ್ನು ಪ್ರೀತಿಸುವುದಕ್ಕಾಗಿ ದೇವರು ಮನುಷ್ಯನಿಗೆ ಹೃದಯವನ್ನು ಕೊಟ್ಟನು ಮತ್ತು ತನಗೆ ವಿಧೇಯರಾಗಿರಬೇಕೋ ಅಥವಾ ಬೇಡವೋ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ದೇವರು ಸ್ವತಂತ್ರವಾಗಿ ಇಷ್ಟವನ್ನು ಮನುಷ್ಯನಿಗೆ ಬಿಟ್ಟುಕೊಟ್ಟನು. ತೋರಾದ 2 ಅಧ್ಯಾಯದಲ್ಲಿ ದೇವರು ಭೂಮಿಯ ಮೇಲೆ ಪರದೈಸಿನ ತೋಟವನ್ನು ನೆಟ್ಟಿದನೆಂಬುದನ್ನು ಮತ್ತು ಅದರಲ್ಲಿ ತಾನು ಸೃಷ್ಟಿಸಿದ ಆದಾಮನನ್ನು ಇಟ್ಟನು ಎಂದು ನಾವು ಓದಿದ್ದೇವೆ. ಮನುಷ್ಯನು ಸಮಾಧಾನದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಜೀವಿಸಲಿ ಎಂಬುದಕ್ಕಾಗಿ ದೇವರು ತನ್ನ ಒಳ್ಳೆಯತನದಲ್ಲಿ ಆದಾಮನಿಗೆ ಪ್ರತಿಯೊಂದನ್ನು ಕೊಟ್ಟಿದ್ದನು. ಹಾಗೆಯೇ ದೇವರು ಆದಾಮನನ್ನು ಉಂಟು ಮಾಡಿದ ದಿನದಲ್ಲಿ ಅವನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಅಂದನು. ಈ ವಾಕ್ಯ ಆದಿಕಾಂಡ ಪುಸ್ತಕ 2:16-17 ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಹೀಗೆ ದೇವರು ಆದಾಮನ ಎದುರಿಗೆ ಒಂದು ಸರಳವಾದ ಪರೀಕ್ಷೆಯನ್ನು ಹೇಗೆ ಇಟ್ಟನೆಂಬುದನ್ನು ನಾವು ನೋಡುತ್ತೇವೆ. ತಾನು ಸೃಷ್ಟಿಸಿದ ಮನುಷ್ಯನೊಂದಿಗೆ ಒಂದು ಅರ್ಥಗರ್ಭಿತವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ದೇವರು ಬಯಸಿದ್ದನು. ಆದ ಕಾರಣ ತನಗೆ ವಿಧೇಯನಾಗುವುದಕ್ಕೆ ಅಥವಾ ವಿಧೇಯನಾಗಿರುವುದಕ್ಕೆ ಸಾಕಾಗುವಷ್ಟು ತನ್ನನ್ನು ಪ್ರೀತಿಸುವುದನ್ನು ಆರಿಸಿಕೊಳ್ಳುವ ಅಧಿಕಾರವನ್ನು ಅವನಿಗೆ ಕೊಟ್ಟು ದೇವರು ಅವನನ್ನು ಪರೀಕ್ಷಿಸಿದನು. ದೇವರು ಆದಾಮನನ್ನು ಸೃಷ್ಟಿಸಿದ ದಿನದಂದು ದೇವರು ಅವನಿಗೆ ಹೆಂಡತಿ ಎಂಬ ಒಂದು ಅದ್ಭುತವಾದ ಬಹುಮಾನವನ್ನು ಸಹ ಕೊಟ್ಟನು. ದೇವರು ಆದಾಮನ ಪಕ್ಕೆ ಎಲುಬನ್ನು ತೆಗೆದುಕೊಂಡು ಸ್ತ್ರೀಯನ್ನು ಉಂಟುಮಾಡಿ ನಂತರ ಆದಾಮನಿಗೆ ಒಪ್ಪಿಸಿದನು. ಅವನು ಆಕೆಯನ್ನು ಹವ್ವ ಎಂದು ಕರೆದನು. ಹೀಗೆ 6 ದಿವಸಗಳಲ್ಲಿ ದೇವರು ತನ್ನ ಕೆಲಸವನ್ನು ಪೂರ್ಣಗೊಳಿಸಿದನು. ಆದ್ದರಿಂದ ವಾಕ್ಯವು ಹೀಗೆ ಹೇಳುತ್ತದೆ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. 7ನೇ ದಿನದಲ್ಲಿ ದೇವರು ವಿಶ್ರಮಿಸಿಕೊಂಡನು ಮತ್ತು ತಾನು ಉಂಟು ಮಾಡಿದ ಎಲ್ಲದರಲ್ಲಿ ಸಂತೋಷಿಸಿದನು. 3ನೇ ಅಧ್ಯಾಯದಲ್ಲಿ ಪಾಪವು ಲೋಕದೊಳಕ್ಕೆ ಹೇಗೆ ಪ್ರವೇಶಿಸಿತು ಎಂಬುದನ್ನು ಸಹ ನಾವು ನೋಡಿದ್ದೇವೆ. ದೇವರು ನಿಷೇಧಿಸಿದ ಮರದ ಹತ್ತಿರ ಒಂದು ದಿನ ಆದಾಮ ಹವ್ವ ಇದ್ದಾಗ ಸೈತಾನನು ಒಂದು ವಂಚನೆಯ ಹಾವಿನ ಹಾಗೆ ಬಂದು ಹೇಗೆ ಅವರೊಂದಿಗೆ ಮಾತಾಡಿದನೆಂಬುದನ್ನು ಸಹ ವಾಕ್ಯವು ನಮಗೆ ತೋರಿಸುತ್ತದೆ. ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಈ ಪ್ರಕಾರ ಸೈತಾನನು ಹೇಗೆ ದೇವರ ಮಾತನ್ನು ವಿರೋಧಿಸಿದನೆಂಬುದನ್ನು ನಾವು ನೋಡುತ್ತೇವೆ. ನಾವು ನಿಷೇಧಿಸಿದ ಮರದ ಹಣ್ಣನ್ನು ತಿಂದರೆ ಅವರಿಗೆ ಏನು ಗೊತ್ತಾಗುತ್ತದೆ ಎಂದು ದೇವರು ಆದಾಮ ಅವರಿಗೆ ಹೇಳಿದ್ದನು, ನೀವು ಸಾಯುವಿರಿ ಎಂದು ಹೇಳಿದ್ದನು. ಸೈತಾನನು ಏನು ಹೇಳಿದನು, ನೀವು ಸಾಯುವುದಿಲ್ಲ. ಆದಾಮ ಅವರು ಯಾರ ಮಾತನ್ನು ನಂಬಿ ಅನುಸರಿಸುವುದಕ್ಕೆ ಆರಿಸಿಕೊಂಡರು, ದೇವರ ಮಾತನ್ನು ಅಥವಾ ಸೈತಾನನ ಮಾತನ್ನು? ಅಯ್ಯೋ, ಆದಾಮ ಅವರು ಸೈತಾನನ ಮಾತು ನಂಬುವುದನ್ನು ಆರಿಸಿಕೊಂಡು ದೇವರು ನಿಷೇಧಿಸಿದ ಮರದ ಹಣ್ಣನ್ನು ತಿಂದರು ಎಂದು ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಸೈತಾನನು ಹವ್ವಳನ್ನು ವಂಚಿಸಿದನು, ಹಾಗಾಗಿ ಅವಳು ಪಾಪ ಮಾಡಿದಳು. ಆದಾಮನು ಸೈತಾನನನ್ನು ಅನುಸರಿಸುವುದಕ್ಕೆ ಉದ್ದೇಶಪೂರ್ವಕವಾಗಿ ದೇವರ ಆಜ್ಞೆಗೆ ಅವಿಧೇಯನಾಗುವುದನ್ನು ಆರಿಸಿಕೊಂಡನು. ಹಾಗಾಗಿ ದೇವರ ವಾಕ್ಯ ಹೇಳುವುದೇನೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿತು. ಈ ವಾಕ್ಯ ರೋಮಾಪುರ ಪುಸ್ತಕ 5:12 ಈ ವಾಕ್ಯ ಬರೆಯಲ್ಪಟ್ಟಿದೆ. ಇದರ ಪರಿಣಾಮವಾಗಿ ದೇವರು ತಾನು ಮಾಡುತ್ತೇನೆಂದು ಹೇಳಿದ ಹಾಗೆಯೇ ಆದಾಮ ಅವರನ್ನು ಪರದೈಸಿನ ತೋಟದಿಂದ ಹೊರದೊಬ್ಬಿದನು. ಆದರೆ ಅವರನ್ನು ಹೊರದೊಬ್ಬುವುದಕ್ಕಿಂತ ಮುಂಚೆ ಮರಣ, ಪಾಪ ಮತ್ತು ಸೈತಾನನ ಬಲದಿಂದ ಆದಾಮನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕೆ ಲೋಕದೊಳಕ್ಕೆ ಒಬ್ಬ ರಕ್ಷಕನನ್ನು ಕಳುಹಿಸಿಕೊಡುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದನು. ಆ ವಾಗ್ದಾನವನ್ನು ದೃಢಪಡಿಸುವುದಕ್ಕೆ ದೇವರು ಕೆಲವು ಪ್ರಾಣಿಗಳನ್ನು ಕೊಂದು ಅವುಗಳ ಚರ್ಮದಿಂದ ಅಂಗಿಗಳನ್ನು ಮಾಡಿ ಆದಾಮ ಅವರಿಗೆ ತೊಡಿಸಿದನು. ಆ ಪ್ರಾಣಿಯಜ್ಞಗಳ ವಿಧಾನದಿಂದ ಪಾಪವು ಕೊಡುವ ಸಂಬಳ ಮರಣ, ಮತ್ತು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎನ್ನುವುದನ್ನು ದೇವರು ಆದಾಮ ಅವರಿಗೆ ಕಲಿಸಿದನು. 4ನೇ ಅಧ್ಯಾಯದಲ್ಲಿ ಆದಾಮ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲರ ಕುರಿತಾಗಿ ನಾವು ಓದುತ್ತೇವೆ. ದೇವರು ಹೇಬೇಲನ ತಂದೆ ತಾಯಿಗಾಗಿ ಏನು ಮಾಡಿದನು, ಹಾಗೆಯೇ ಹೇಬೇಲನು ಪಾಪಕ್ಕಾಗಿ ಯಜ್ಞ ಸಮರ್ಪಿಸುವ ಹಾಗೆ ಒಂದು ನಿಷ್ಕಳಂಕ ಕುರಿಯನ್ನು ವಧಿಸಿ ದೇವರಿಗೆ ಹೇಗೆ ಸಮರ್ಪಿಸಿದನೆಂಬುದನ್ನು ಕೂಡ ನಾವು ನೋಡಿದೆವು. ಹೀಗಿದ್ದರು ಕಾಯಿನನು ದೇವರು ಶಪಿಸಿದ್ದ ಭೂಮಿಯಲ್ಲಿ ತಾನು ಬೆಳೆದಿದ್ದನ್ನು ತಂದು ತನ್ನ ಸ್ವಂತ ರೀತಿಯಲ್ಲಿ ದೇವರ ಸಮೀಪಕ್ಕೆ ಬರುವುದಕ್ಕೆ ಪ್ರಯತ್ನಿಸಿದನು. ಹಾಗಾಗಿ ವಾಕ್ಯವು ಹೇಳುವುದೇನೆಂದರೆ, ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಕಾಯಿನನು ಪಶ್ಚಾತ್ತಾಪಪಟ್ಟು ದೇವರ ನೀತಿವಂತಿಕೆಯ ಮಾರ್ಗವನ್ನು ಒಪ್ಪಿಕೊಳ್ಳುವುದಕ್ಕಾಗಿ ಪರಿಸ್ಥಿತಿಯನ್ನು ವಿವರಿಸುವಂತೆ ದೇವರು ಕಾಯಿನನನ್ನು ಕರೆದನು. ಆದರೆ ಕಾಯಿನನು ಕೋಪಗೊಂಡು ತನ್ನ ತಮ್ಮನಾದ ಹೇಬೇಲನನ್ನು ಕೊಂದು ಹಾಕಿದನು. ಸೇತನು ಹೇಬೇಲನ ಹಾಗೆ ದೇವರನ್ನು ನಂಬಿದನು ಮತ್ತು ರಕ್ತದ ಯಜ್ಞದೊಂದಿಗೆ ದೇವರ ಸಮೀಪಕ್ಕೆ ಬಂದನು. ಈ ಪ್ರಕಾರ ಆದಾಮನ ವಂಶದಲ್ಲಿ ಹುಟ್ಟಿ ಬಂದಂತಹ ಎರಡು ಪೀಳಿಗೆಗಳಾದ ಕಾಯಿನನ ಪೀಳಿಗೆ ಮತ್ತು ಸೇತನ ಪೀಳಿಗೆಯನ್ನು ನಾವು ನೋಡಿದೆವು. ಕಾಯಿನನ ವಂಶದವರು ದೇವರನ್ನು ನಂಬಿದವರಾಗಿರಲಿಲ್ಲ, ಆದರೆ ಸೇತನ ವಂಶದವರು ದೇವರನ್ನು ನಂಬಿದವರಾಗಿದ್ದರು. ಒಬ್ಬನು ಸೇತನ ವಂಶದಲ್ಲಿ ಹುಟ್ಟಿದನು, ಅವನ ಹೆಸರು ಹನೋಕ. ಭ್ರಷ್ಟ ಜನಾಂಗದಲ್ಲಿ ಹನೋಕನು ದೇವರೊಂದಿಗೆ ಅನ್ಯೂನ್ಯತೆಯಲ್ಲಿದ್ದನು. ಹನೋಕನಿಗೆ ಒಬ್ಬ ಮರಿಮೊಮ್ಮಗನಿದ್ದನು, ಅವನ ಹೆಸರು ನೋಹ. ಆದಾಮನ ಮಕ್ಕಳ ಕೆಟ್ಟತನದ ಕಾರಣದಿಂದ, ಅವರನ್ನು ಅಳಿಸಿಹಾಕುವ ಉದ್ದೇಶದಿಂದ ದೇವರು ನೋಹನ ದಿನದಲ್ಲಿ ಜಲಪ್ರಳಯವನ್ನು ಉಂಟು ಮಾಡಿದನು. ಅಂತಹ ವ್ಯತಿರಿಕ್ತವಾದ ಸಮಯದಲ್ಲಿ ನೋಹನು ಮಾತ್ರ ದೇವರನ್ನು ನಂಬಿದವನಾಗಿದ್ದನು. ಅದಕ್ಕಾಗಿ ನೋಹ, ಅವನ ಕುಟುಂಬ ಮತ್ತು ಅನೇಕ ಪ್ರಾಣಿಗಳು ಹಾಗೂ ದೇವರ ವಾಕ್ಯವನ್ನು ನಂಬಿ ತಮ್ಮ ಪಾಪಗಳಿಂದ ತಿರುಗಿಕೊಂಡವರ ಆಶ್ರಯಕ್ಕಾಗಿ ದೇವರು ನೋಹನಿಗೆ ಒಂದು ದೊಡ್ಡ ನಾವೆಯನ್ನು ಕಟ್ಟುವಂತೆ ಹೇಳಿದನು. ನೋಹನು ನಾವೆಯನ್ನು ಕಟ್ಟುವ ವೇಳೆಯಲ್ಲಿ 100 ವರ್ಷಗಳವರೆಗೆ ದೇವರು ಪಾಪಿಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡನು. ಹಾಗಿದ್ದರೂ ನೋಹ ಮತ್ತು ಅವನ ಕುಟುಂಬದವರ ಹೊರತಾಗಿ ಯಾರೊಬ್ಬರೂ ದೇವರ ಸಂದೇಶವನ್ನು ನಂಬುವ ವಿಷಯಕ್ಕೆ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲಿಲ್ಲ. ಹಾಗಾಗಿ ಕೊನೆಯಲ್ಲಿ ತಾನು ವಾಗ್ದಾನ ಮಾಡಿದಂತೆ ದೇವರು ಪ್ರತಿಯೊಂದನ್ನು ಮಾಡಿದನು. ಸತ್ಯವನ್ನು ನಂಬದಿರುವ ಪ್ರತಿಯೊಬ್ಬರಿಗೆ ಆತನು ನ್ಯಾಯ ತೀರಿಸಿದನು. ನೋಹ ಮತ್ತು ಅವನ ಕುಟುಂಬ ಬಿಟ್ಟು ಉಳಿದವರೆಲ್ಲರೂ ಆ ದೊಡ್ಡ ಪ್ರಳಯದಲ್ಲಿ ನಾಶವಾದರು. ನೋಹನಿಗೆ ಶೇಮ್, ಹಾಮ್ ಮತ್ತು ಎಫೆತ್ ಎಂಬ 3 ಜನ ಮಕ್ಕಳಿದ್ದರು. ಈ 3 ಜನ ಪುರುಷರಿಂದ ಲೋಕದ ಜನರೆಲ್ಲರೂ ಹುಟ್ಟಿದರು. ಹೇಗೂ ಅವನ ಸಂತಾನದವರಲ್ಲಿ ಹೆಚ್ಚಿನವರು ಬಹಳ ಬೇಗ ಹೇಗೆ ದೇವರನ್ನು ಮತ್ತು ಆತನ ವಾಕ್ಯವನ್ನು ಮರೆತು ಬಿಟ್ಟರೆಂಬುದನ್ನು ಕೂಡ ನಾವು ನೋಡುತ್ತೇವೆ. ನಮ್ಮ ಹಿಂದಿನ ಪಾಠದಲ್ಲಿ ನಿಮ್ರೋದನು ಮತ್ತು ಅವನೊಂದಿಗೆ ಹೋದವರು ದೇವರ ವಿರುದ್ಧವಾಗಿ ದಂಗೆ ಎದ್ದು ಲೋಕದ ಜನರೆಲ್ಲರನ್ನೂ ಒಂದು ಸ್ಥಳದಲ್ಲಿ ತಂದು ಒಂದು ಎತ್ತರವಾದ ಗೋಪುರದೊಳಗಿಂದ ಒಂದು ದೊಡ್ಡ ಪಟ್ಟಣವನ್ನು ಕಟ್ಟುವುದಕ್ಕೆ ಹೇಗೆ ಯೋಜನೆ ಹಾಕಿಕೊಂಡರೆಂಬುದನ್ನು ಕೂಡ ನಾವು ಕಲಿತಿದ್ದೇವೆ. ಹೇಗೂ ದೇವರು ಅವರ ಭಾಷೆಯನ್ನು ಗಲಿಬಿಲಿಗೊಳಿಸಿ ಭೂಲೋಕದಲ್ಲೆಲ್ಲ ಅವರನ್ನು ಚದರಿಸಿಬಿಟ್ಟನು. ಗಲಿಬಿಲಿ ಎಂಬ ಅರ್ಥವಿರುವ ಬಾಬೇಲ್ ಎಂದು ಪಟ್ಟಣವು ಕರೆಯಲ್ಪಟ್ಟಿತು. ಈ ಸಂಕ್ಷಿಪ್ತವಾಗಿ 1-11 ಅಧ್ಯಾಯಗಳಲ್ಲಿರುವ ಆದಿಕಾಂಡ ಪುಸ್ತಕದ ಈ ಅಂಶಗಳವರೆಗೆ ನಾವು ಅಧ್ಯಯನ ಮಾಡಿದ್ದೇವೆ. ಹಾಗಾದರೆ ಈ ಎಲ್ಲಾ ಕಥೆಗಳಲ್ಲಿ ನಾವು ಏನು ನೋಡಿದ್ದೇವೋ ಅದನ್ನು ನಾವು ಸಂಕ್ಷಿಪ್ತಗೊಳಿಸುವುದು ಹೇಗೆ? ಪ್ರಾರಂಭದ ಸಮಯದಲ್ಲಿ ಏನು ಸಂಭವಿಸಿದೆಯೋ ಅದರಿಂದ ಯಾವುದನ್ನು ನಮಗೆ ಕಲಿಸುವುದಕ್ಕೆ ದೇವರು ಇಷ್ಟಪಡುತ್ತಾನೆ? ಕಲಿಯುವುದಕ್ಕೆ ಬಹಳಷ್ಟು ಪಾಠಗಳಿವೆ, ಆದರೆ ಈ ದಿನ ನಮಗೆ ಸಮಯವಿರುವುದು ಅದರಲ್ಲಿ 2 ವಿವರಿಸುವುದಕ್ಕೆ ಮಾತ್ರ. ಮನುಷ್ಯನು ಅನೀತಿವಂತನು ಎಂಬುದು ಒಂದು ಪಾಠ, ದೇವರು ನೀತಿವಂತನು ಎಂದು ಕಲಿತುಕೊಳ್ಳಬೇಕಾದ ಇನ್ನೊಂದು ಸತ್ಯ. ನಮ್ಮ ಅಧ್ಯಾಯಗಳಲ್ಲಿ ಮನುಷ್ಯನ ಅನೀತಿವಂತಿಕೆಯನ್ನು ನಾವು ಪದೇ ಪದೇ ನೋಡಿದ್ದೇವೆ. ದೇವರು ನಿಷೇಧಿಸಿದ ಮರದ ಹಣ್ಣನ್ನು ಆದಾಮ ತಿಂದಾಗ ಪರದೈಸಿನ ತೋಟದಲ್ಲಿ, ಅಂದರೆ ಏದೇನ್, ಇದು ಪ್ರಾರಂಭವಾಯಿತು ಎಂಬುದನ್ನು ನಾವು ನೋಡಿದ್ದೇವೆ. ದೇವರು ಸ್ಥಾಪಿಸಿದ ಯಜ್ಞ ಸಮರ್ಪಣೆಯ ರೀತಿಯಲ್ಲಿ ಅನುಸರಿಸುವುದಕ್ಕೆ ತಿರಸ್ಕರಿಸಿದ ಆದಾಮನ ಚೊಚ್ಚಲ ಮಗನಾದ ಕಾಯಿನನಲ್ಲಿ ಇದನ್ನು ಮತ್ತೆ ನಾವು ನೋಡುತ್ತೇವೆ. ಇದೇ ರೀತಿ ಅನೀತಿವಂತಿಕೆಯನ್ನು ಕಾಯಿನನ ಸಂತಾನದವರಲ್ಲಿ, ನೋಹನ ಜನಾಂಗದ ಜನರಲ್ಲಿ ಮತ್ತು ಬಾಬೇಲ್ ಗೋಪುರವನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಿದವರಲ್ಲಿ ಇರುವುದನ್ನು ಕೂಡ ನಾವು ಗಮನಿಸುತ್ತೇವೆ. ಸಂಕ್ಷಿಪ್ತವಾಗಿ ಆದಾಮನ ಮಕ್ಕಳ ಕಥೆ ಏನೆಂದರೆ, ಅದು ಮನುಷ್ಯನು ಅನೀತಿವಂತನು ಎಂಬುದಾಗಿ. ವಾಕ್ಯದಲ್ಲಿ ಇದು ಬರೆಯಲ್ಪಟ್ಟಿರುವ ಹಾಗೆ ಎಲ್ಲರೂ ಪಾಪಕ್ಕೆ ಒಳಬಿದ್ದವರು, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನೂ ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಈ ವಾಕ್ಯ ರೋಮಾಪುರ 3:9-10 ಮತ್ತು 12 ವಚನದಲ್ಲಿ ನಾವು ನೋಡುತ್ತೇವೆ. ಮನುಷ್ಯನ ಅನೀತಿವಂತಿಕೆಯನ್ನು ನೋಡಿಕೊಂಡ ಹಾಗೆ ನಾವು ದೇವರ ನೀತಿವಂತಿಕೆಯನ್ನು ಸಹ ನೋಡಿಕೊಳ್ಳೋಣ. ವಾಕ್ಯವು ನಮಗೆ ಹೇಳುವುದೇನೆಂದರೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೇ ಇಲ್ಲ. ಲೂಸಿಫರನ ಗರ್ವ ಮತ್ತು ದಂಗೆಯೊಳಗಿಕೆಯ ಕಾರಣದಿಂದ ದೇವರು ಅವನನ್ನು ಹೊರದಬ್ಬಿದಾಗ ದೇವರ ನೀತಿವಂತಿಕೆಯನ್ನು ನಾವು ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಅವಿಧೇಯತೆಯ ಕಾರಣದಿಂದ ಆದಾಮ ಹವರನ್ನು ಆತನು ಹೊರದಬ್ಬಿದಾಗ ಮತ್ತೆ ಇದನ್ನು ಕಾಣುತ್ತೇವೆ. ಮುಂದೆ ಆದಾಮನ ಮಕ್ಕಳಾಗಿ ಪಾಪದ ಸಾಲವನ್ನು ಸಂದಾಯ ಮಾಡುವಂತಹ ಒಬ್ಬ ಪರಿಶುದ್ಧ ವಿಮೋಚಕನನ್ನು ಲೋಕಕ್ಕೆ ಕಳುಹಿಸಿಕೊಡುತ್ತೇನೆ ಎಂಬ ವಾಗ್ದಾನದಿಂದ ದೇವರು ತನ್ನ ನೀತಿವಂತಿಕೆಯನ್ನು ಪ್ರಕಟಿಸಿದನು. ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ ಎಂದು ಹೇಳುವಂತಹ ಆತನ ನಿಯಮದಲ್ಲಿ ದೇವರ ನೀತಿಯ ಗುಣಲಕ್ಷಣವನ್ನು ಸಹ ನಾವು ಗಮನಿಸುತ್ತೇವೆ. ದೇವರ ಕ್ಷಮಾಪಣೆಯ ಮಾರ್ಗವನ್ನು ತುಚ್ಛೀಕರಿಸಿದ ಕಾಯಿನನನ್ನು ತಿರಸ್ಕರಿಸಿದಾಗ ಮತ್ತು ಕುರಿಮರಿಯ ರಕ್ತದ ಕಾರಣದಿಂದ ಹೇಬೇಲಿನನ್ನು ಒಪ್ಪಿಕೊಂಡಾಗ ದೇವರು ತನ್ನ ನೀತಿವಂತಿಕೆಯನ್ನು ಪ್ರದರ್ಶಿಸಿದನು. ನೋಹನ ಕಾಲದಲ್ಲಿ ಪಶ್ಚಾತ್ತಾಪ ಪಡುವುದಕ್ಕೆ ಮನುಷ್ಯನಿಗೆ 100 ವರ್ಷಗಳವರೆಗೆ ಸಮಯ ಕೊಟ್ಟ ನಂತರ ತನ್ನ ಮಾರ್ಗವನ್ನು ತಿರಸ್ಕರಿಸಿದವರೆಲ್ಲರನ್ನೂ ಅಳಿಸಿಹಾಕುವುದಕ್ಕೆ ಆತನು ಪ್ರಳಯವನ್ನು ತಂದಾಗ ದೇವರ ನೀತಿಯ ಸ್ವಭಾವವನ್ನು ಕೂಡ ನಾವು ಇಲ್ಲಿ ನೋಡುತ್ತೇವೆ. ನಮ್ಮ ಕೊನೆಯ ಅಧ್ಯಯನದಲ್ಲಿ ತನಗೆ ವಿರುದ್ಧವಾಗಿ ದಂಗೆಯೆದ್ದ ಬಾಬೇಲ್ ಪಟ್ಟಣದ ಜನರ ಭಾಷೆಯನ್ನು ಮಿಶ್ರಣ ಮಾಡುವುದರಿಂದ ದೇವರು ತನ್ನ ನೀತಿವಂತಿಕೆಯನ್ನು ಹೇಗೆ ಪ್ರಕಟಿಸಿಕೊಂಡನೆಂಬುದನ್ನು ನಾವು ನೋಡುತ್ತೇವೆ. ಹೌದು, ದೇವರು ನೀತಿವಂತನು ಮತ್ತು ತನ್ನ ನೀತಿವಂತಿಕೆಯ ಮಟ್ಟಕ್ಕನುಸಾರವಾಗಿ ಆತನು ಜನರಿಗೆ ನ್ಯಾಯ ತೀರಿಸುತ್ತಾನೆ. ಅನೀತಿವಂತ ಪಾಪಿಗಳು ತಮ್ಮ ದೋಷಯುತ ಒಳ್ಳೆಯ ಕೆಲಸಗಳ ಆಧಾರದ ಮೇಲೆ ಆತನ ಬಳಿಗೆ ಬರುವುದಕ್ಕಾಗುವುದಿಲ್ಲ. ಪಾಪದಿಂದ ಕಳಂಕಗೊಂಡ ಯಾವುದನ್ನಾದರೂ ದೇವರು ಶಿಕ್ಷಿಸಿ ನ್ಯಾಯ ತೀರಿಸುತ್ತಾನೆ. ವಾಕ್ಯವು ಹೇಳೋದೇನೆಂದರೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನು. ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬೀಳುವುದು ಭಯಂಕರವಾದುದು. ಈ ಪ್ರಕಾರ ತೋರಾದ 1:11 ದೇವರು ತನ್ನ ಪೂರ್ಣವಾದ ನೀತಿವಂತಿಕೆಯ ಕುರಿತಾದ ಪ್ರಾಮುಖ್ಯವಾದ ಸತ್ಯವನ್ನು ನಮಗೆ ತಿಳಿಯುವಂತೆ ಮಾಡಿದ್ದಾನೆ. ಅನೀತಿವಂತನಾದ ಮನುಷ್ಯನು ದೇವರಿಂದ ಅಂಗೀಕರಿಸಲ್ಪಡುವ ನಿರೀಕ್ಷೆಯಿಲ್ಲದವನಾಗಿದ್ದ ಎಂದು ಇದು ಅರ್ಥ ಕೊಡುತ್ತದೋ? ಇಲ್ಲ. ದೇವರಿಗೆ ಸ್ತೋತ್ರ, ಪಾಪಿಗಳಿಗೆ ನಿರೀಕ್ಷೆಯಿದೆ. ಆದಾಮನ ಅನೀತಿವಂತ ಮಕ್ಕಳು ದೇವರ ಮುಂದೆ ಯೋಗ್ಯರಾಗಿ ಮಾಡಲ್ಪಡುವಂತಹ ಒಂದು ಮಾರ್ಗವನ್ನು ದೇವರು ತನ್ನ ಕೃಪೆಯಲ್ಲಿ ಪ್ರಕಟಿಸಿದನು. ಪಾಪಿಗಳಿಗಾಗಿ ದೇವರು ಸ್ಥಾಪಿಸಲ್ಪಟ್ಟಂತಹ ರಕ್ಷಣೆಯ ಮಾರ್ಗವನ್ನು ನೀವು ತಿಳಿದಿದ್ದೀರೋ? ದೇವರ ನೀತಿವಂತಿಕೆಯ ಮಾರ್ಗವನ್ನು ನೀವು ಇನ್ನು ತಿಳಿದುಕೊಂಡಲಿಲ್ಲದಿದ್ದರೆ, ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟ ಪ್ರವಾದಿಯಾದ ಅಬ್ರಹಾಮನ ಕುರಿತಾಗಿ ನಾವು ಅಧ್ಯಯನ ಮಾಡುವ ಹಾಗೆ ಮುಂಬರುವ ಕಾರ್ಯಕ್ರಮಗಳಲ್ಲಿ ನೀವು ಸೇರಿಕೊಳ್ಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಅಬ್ರಹಾಮನ ಅದ್ಭುತಕರವಾದ ಕಥೆಯಲ್ಲಿ ಅನೀತಿವಂತರಾದವರು ದೇವರ ಮುಂದೆ ಹೇಗೆ ನೀತಿವಂತರಾದರೆಂಬುದನ್ನು ನಾವು ನೋಡಿಕೊಳ್ಳುತ್ತೇವೆ. ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ಈ ದಿನ ನಾವು ಅಧ್ಯಯನ ಮಾಡಿದ ಎಲ್ಲರ ಕುರಿತಾಗಿ ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯ ಹೇಳುವುದನ್ನು ನೆನಪಿಗೆ ತಂದುಕೊಳ್ಳಿರಿ. ಪೂರ್ವದಲ್ಲಿ ಬರೆದದ್ದನ್ನೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು.